ಹಳ್ಳಿಯಲ್ಲಿ ಊರು ಬೇರೆಯಲ್ಲಿ ಮಾಹಿತಿ ನೀಡೋ ಸಾರಥಿ ಜಗಕ್ ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಜಗಕ್ ಸಾರಥಿ
ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM ಕೇಳ್ರಪ್ಪೋ ಕೇಳ್ರಿ.
As indigenous peoples, we have the right to decide on changes that may be carried out on our lands, as stipulated in the United Nations Declaration on the Rights of Indigenous Peoples, as well as in Convention 169 of the International Labor Organization and other international measures that recognize the right to free, prior and informed consent. These measures declare the rights of indigenous peoples and require states to respect these rights. For more information, visit culturalsurvival.org/consent.
ನಮಸ್ಕಾರ. ನಮ್ಮ ಅಮೆರಿಕದಿಂದ ಸಾರಥಿ ಝಲಕ್ ಅಂಗಳದವರೆಗೂ ಕಾರ್ಯಕ್ರಮಕ್ಕೆ ಪ್ರತಿ ವಾರ ಇದನ್ನ ನೀವು ಕೇಳ್ತಾ ಇದ್ದೀರಾ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರದ ಊರಿನ ಬಂದಿರುವ ಸಂದೇಶನ ಮಾಹಿತಿನ ಹೇಗೆ ನಾವು ನಮ್ಮ ಹಳ್ಳಿಗೆ ಅನ್ವಯ ಆಗೋ ಹಾಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ವಿಷಯ ತಿಳ್ಕೊತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಾಗಿದೆ. ಇವತ್ತಿನ ದಿನ ನಾವೇನಪ್ಪ ಮಾತಾಡ್ತಾ ಇದ್ದೀವಿ ಅಂತಂದರೆ, ಈಗ ಬಹುಶಃ ನೀವು ಕೇಳಿದ್ರಲ್ವ ಇಂಗ್ಲೀಷಲ್ಲಿ ಇವರು ಮಾತಾಡಿದ್ದು ಇಂಡಿವಿಜುವಲ್ ಸಪೋರ್ಟ್ ಅನ್ನೋದ್ರ ಬಗ್ಗೆ. ವೈಯಕ್ತಿಕ ಆಧಾರ ಅಂದರೆ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೋತೀವಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಇದೆ, ಅದು ಯಾವ ತರಹ ನಮ್ಮ ಬದುಕನ್ನು ಬದಲಾಯಿಸುತ್ತೆ, ಮತ್ತು ಇಲ್ಲಿ ಸ್ಥಳೀಯರ ಬದುಕನ್ನು ನೆಮ್ಮದಿನ ಹಿಂಗೆ ತಂದುಕೊಡುತ್ತೆ ಅನ್ನೋದು ಈ ವಿಷಯನ ನಾವಿಲ್ಲಿ ಕೇಳಿದ್ವಿ. ಹೌದಲ್ವಾ? ಯಾವುದೇ ಜೀವನ ಆಗಲಿ, ಯಾರದೇ ಬದುಕಾಗಲಿ, ಯಾವುದೇ ಹಳ್ಳಿ ಆಗಲಿ, ರಾಷ್ಟ್ರ ಆಗಲಿ, ರಾಜ್ಯ ಆಗಲಿ, ಯಾವುದೇ ಆಗಲಿ, ಪ್ರತಿಯೊಂದು ಮುಂದಕ್ಕೆ ಹೋಗೋದು ಪರಸ್ಪರ ಒಂದು ಒಬ್ರಿಗೊಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗು ಅರ್ಥ ಮಾಡಿಕೊಂಡು ಅರ್ಥೈಸ್ಕೊಳ್ತಾ ಮುಂದಕ್ಕೆ ಹೋಯಿತು ಅಂತ ಹೇಳಿದ್ರೆ ಆ ಒಂದು ಬದುಕು ಜೀವನ ಅನ್ನೋದು ಒಂದು ಅರ್ಥಪೂರ್ಣ ಆಗುತ್ತೆ ಅನ್ನೋದು ಹೊಸ ವಿಷಯ ಏನೂ ಅಲ್ಲ. ಇದು ಇದನ್ನು ನಮ್ಮ ಹಳೇ ವೇದ ಪುರಾಣಗಳಲ್ಲೂ ಹೇಳಿದೆ, ಮಹಾಭಾರತದಲ್ಲೂ ನಾವು ಕಂಡಿದ್ದೀವಿ, ರಾಮಾಯಣದಲ್ಲೂ ಕಂಡಿದ್ದೀವಿ, ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಬಂತು ಅಂತ ಹೇಳಿದ್ರೆ ನಮ್ಮ ಫಿಲಾಸಫಿ, ನಮ್ಮ ತತ್ವಶಾಸ್ತ್ರ, ಆಧುನಿಕ ಧರ್ಮ ಅಂತ ನೀವೇನು ಹೇಳ್ತೀವಿ ಅಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ. ಇದಕ್ಕೆ ಸ್ವಾಮಿ ವಿವೇಕಾನಂದ ಆಗಬಹುದು, ಅರಬಿಂದೋ ಆಗಬಹುದು, ಯಾಕೆ ನಮಗೆಲ್ರಿಗೂ ಪರಿಚಯ ಇರುವಂತಹ ಗಾಂಧಿ ತತ್ವ ಆಗಬಹುದು, ಪ್ರತಿಯೊಬ್ಬರು ಕೂಡ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೇ ಮಾತ್ರ ಒಂದು ಅರ್ಥಪೂರ್ಣ ಬದುಕನ್ನು ಬದುಕಕ್ಕೆ ಸಾಧ್ಯ ಅಂತ ಹೇಳ್ತಾ ಇರೋದು. ಯಾತಕ್ಕೆ ಇದು ನಾವು ಒಬ್ರಿಗೊಬ್ರು ನಾವು ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬದುಕಬೇಕು ಅಂತ ನಾವು ಪ್ರಶ್ನೆ ಹಾಕೋತು ಅಂತ ಹೇಳಿದ್ರೆ ಉತ್ತರ ಏನೋ ಬಹಳ ಫಿಲಾಸಫಿಕಲ್ ಅಂತ ಅನಿಸುತ್ತೆ, ಆದರೆ ಅದು ಸತ್ಯ ಕೂಡ. ಸ್ವಲ್ಪ ನಾವು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಒಬ್ರಿಗೆ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಖಂಡಿತ ಸಾಧ್ಯ ಆಗೋದಿಲ್ಲ. ಅದು ಮನೆ ಆಗ್ಬೋದು, ಮಠ ಆಗ್ಬೋದು, ಆಫೀಸ್ ಆಗ್ಬೋದು, ಬೀದಿ ಆಗ್ಬೋದು, ಎಲ್ಲೇ ಆಗ್ಬಹುದು, ಒಬ್ಬರ ಕೈನಲ್ಲೇ ನಾವು ಏನು ಬದುಕು ಸಾಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರೇ ನಾನು ಎಲ್ಲ ಮಾಡ್ಕೋತೀನಿ ಅಂತ ಹೇಳಿದ್ರೆ ಆ ಮಾತು ಸುಳ್ಳು. ಕಡೆಗೆ ನಾವು ತಪ್ಪು ಮಾಡಿ ಜೈಲಿಗೆ ಹೋದರೂ ಕೂಡ ಅಲ್ಲಿ ಕೂಡ ನಾವು ನಾಲ್ಕು ಜನ ಜೊತೆ ಇದ್ದೇ ಇರ್ತೀವಿ, ವಿನಃ ಒಬ್ಬೊಬ್ಬರೇ ಜೈಲಲ್ಲಿ ಇರೋದಿಲ್ಲ. ಒಬ್ಬರನ್ನೇ ಒಂದು ಐಸೋಲೇಟೆಡ್ ಸೆಲ್ಲಲ್ಲಿ ಯಾವಾಗ ಹಾಕ್ತಾರೆ ಅಂತಂದರೆ ಆ ಒಂದು ಅಪರಾಧಿ ತುಂಬ ಡೇಂಜರಸ್ ಅಂತ ಅಂದಾಗ ಮಾತ್ರನೇ ಆ ವ್ಯಕ್ತಿನ ತಗೊಂಡು ಹೋಗಿ ಒಂದು ಐಸೋಲೇಷನ್ನಲ್ಲಿ ಇರಿಸ್ತಾರೆ. ಈ ಐಸೋಲೇಷನ್ನು ಅಂದರೆ ಪ್ರತ್ಯೇಕವಾಗಿ ನಾವು ಬದುಕಕ್ಕೆ ಸಾಧ್ಯನಾ ಅಂದರೆ ಖಂಡಿತ ಇಲ್ಲ. ಸೊ ನಾವೀಗ ಜೈಲಿಂದ ಅಭಿವೃದ್ಧಿ ಅಂತ ತಗೊಂಡಾಗ, ಒಂದು ನೆಬ್ಬಂದಿ ಬದುಕು ಅಂತ ತೆಗೆದುಕೊಂಡಾಗ ಪರಸ್ಪರ ಒಂದು ಹೊಂದಾಣಿಕೆ ಇರಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ, ಮತ್ತು ಆ ಒಂದು ಅರ್ಥನ ನಾವು ಮಾಡಿಕೊಂಡು ಹೇಗೆ ಮುಂದಕ್ಕೆ ಹೋಗ್ತೀವಿ ಅನ್ನೋದು ಸಾಧ್ಯ ಆಗುತ್ತೆ. ಈಗ ಬಹುಶಃ ಇಲ್ಲಿ ನಮ್ಮ ಊರಿನಲ್ಲಿ ಎಲ್ಲರೂ ಕೂಡ ಓದು ಬರಹ ತಿಳ್ಕೊಂಡಿದ್ದಾರೆ, ಅಕಸ್ಮಾತ್ ಓದು ಬರಹ ಇಲ್ಲದೆ ಇರುವಂತಹ ನಮ್ಮ ಒಂದು ಹಿಂದಿನ ಜನ್ರೇಷನ್ ತೊಗೊಂಡ್ರೂ ಕೂಡ ಅವರು ಬದುಕು ಕಂಡಿರೋವಂಥವರು, ಅವ್ರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ನಾವೊಂದು ಒಬ್ಬನೇ ನಾನು ಭೂಮಿ ಕಾಣಿ ಮಾಡ್ತೀನಪ್ಪ, ಬೆಳೆದಿರೋದನ್ನು ಮಾರೋದಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕಾ, ಮಾರ್ಕೆಟಲ್ಲಿ ಮತ್ತೊಬ್ಬರ ಜೊತೆಗೆ ನಾವು ವ್ಯವಹಾರ ಮಾಡಬೇಕಾ, ಬಿಸ್ನೆಸ್ ಮಾಡಬೇಕಾ, ಒಬ್ಬರ ಕೈಯಲ್ಲಿ ನಾವು ಹೇಗಿರೋಕ್ಕಾಗತ್ತೆ? ಹಾಗಾಗಿ ಅಭಿವೃದ್ಧಿ ಅನ್ನೋದನ್ನೇ ಹಿಡ್ಕೊಂಡು ಕಲ್ಚರಲ್ ಸರ್ವೈವಲ್ ಮಾಡ್ತಾ ಇರೋ ಈ ಕಾರ್ಯಕ್ರಮ ಒಟ್ಟಾರೆಯಾಗಿ ಬೇರೆ ಬೇರೆ ದೃಷ್ಟಿಕೋನದಿಂದ ಭಿನ್ನ ಭಿನ್ನ ಆ್ಯಂಗಲ್ಗಳಿಂದ ನೋಡ್ತಾ ಇರೋದ್ರಿಂದ ಅಭಿವೃದ್ಧಿಗೆ ವೈಯಕ್ತಿಕವಾಗಿ ಎಷ್ಟರ ಮಟ್ಟಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಹಾಗಾಗಿ ಇದಕ್ಕೆ ನಾನು ನಿಮ್ಮ ಜೊತೆಗೆ ನನ್ನ ಒಂದು ಅಭಿಪ್ರಾಯ ಹೇಳೋದಕ್ಕಿಂತ ನಿಮ್ಮದು ಕೂಡ ಎಷ್ಟೋ ಒಂದು ಅಭಿಪ್ರಾಯ ಇದೆ, ಎಷ್ಟೋ ಒಂದು ದೃಷ್ಟಿಕೋನ ಇದೆ. ನಾವುಗಳು ಎಲ್ಲರೂ ಬದುಕನ್ನು ಒಬ್ಬರೊಬ್ಬರು ಒಂದೊಂದು ರೀತಿ ಭಿನ್ನವಾಗಿ ನೋಡಿರ್ತೀವಿ. ಆ ಒಂದು ಭಿನ್ನವಾಗಿ ನೋಡಿರುವಂತಹ ಬದುಕನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಹಿಂಗೆ ಶೇರ್ ಮಾಡ್ಕೋತೀವಿ ಅನ್ನೋದು ಈ ಒಂದು ಇಂಡಿವಿಜುವಲ್ ಸಪೋರ್ಟ್. ಒಬ್ರಿಗೊಬ್ರು ನಾವು ಹೇಗೆ ಅರ್ಥಪೂರ್ಣವಾಗಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ.
ಹಾಯ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮದೇ ಆದಂತಹ ಸಾರಥಿ ಝಲಕ್ 90.4 FM. ಅದರಲ್ಲೂ ನಾವು ಇವತ್ತು ನಡೆಸಿರುವಂತಹ ನಾವು ಮಾಡ್ತಿರುವಂತಹ ಕಾರ್ಯಕ್ರಮ ಯಾವುದಪ್ಪ ಅಂದ್ರೆ ಅಮೇರಿಕದಿಂದ ಸಾರಥಿ ಝಲಕ್ ಅಂಗಳದವರೆಗೆ ಎಂಬಂತಹ ಕಾರ್ಯಕ್ರಮದಲ್ಲಿ ನಾವಿವತ್ತು ಸಹಾಯ ಹೊಂದಾಣಿಕೆ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೀವಿ. ಅಂದ್ರೆ ನಾವು ಯಾವಾಗ್ಲೂ ಕೂಡ ಈ ಒಂದು ಅಮೇರಿಕದಿಂದ ಸಾರಥಿ ಝಲಕ್ ಅಂಗಳದವರೆಗೆ ಕಾರ್ಯಕ್ರಮವನ್ನ ನಾವು ಸಹ ಕೇಳ್ತಾ ಇದ್ವಿ. ಈಗ ನಾವೇ ಒಂದು ಕಾರ್ಯಕ್ರಮವನ್ನ ಕೊಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೇವೆ. ಹಾಗೆ ಇದ್ರೆ ನಿಮ್ ಜೀವನದಲ್ಲೂ ಕೂಡ ಸಮಸ್ಯೆ, ನೋವು, ನಲಿವು, ಕಷ್ಟ, ದುಃಖ, ಸುಖ ಎಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ನೋವು, ನಲಿವು, ಸುಖ, ದುಃಖ ಎಲ್ಲಾನು ಇರ್ತಾ ಇಲ್ವಾ? ನಮ್ ಜೀವನದಲ್ಲಾಗಿರ್ಬೋದು, ನಾಳೆ ನಿಮ್ ಜೀವನದಲ್ಲಾಗಿರ್ಬೋದು, ಮುಂದೊಂದು ದಿನ ಇನ್ನೊಬ್ಬರ ಜೀವನದಲ್ಲಾಗಿರ್ಬೋದು, ಈ ಒಂದು ನೋವು ನಲಿವು ಅನ್ನೋದು ಖಂಡಿತವಾಗ್ಲೂ ಎಲ್ಲರಿಗೂ ಬಂದೇ ಬರುತ್ತೆ. ಅದೇ ರೀತಿ ಈಗಿನ ಸಮಾಜದಲ್ಲಿ ನೋಡಕ್ ಹೋದ್ರೆ ಒಂದು ನಾನು ಒಂದು ಹೆಣ್ಣಾಗಿ ಹೇಳೋದೇನಪ್ಪ ಅಂದ್ರೆ ಹೆಣ್ಣಿಗೆ ಹೆಚ್ಚಾಗಿ ತೊಂದರೆ ಇದೆ ಅಂತ. ಅಂದ್ರೆ ಇವಾಗ ಒಂದು ಹೆಣ್ಣಾದ್ರೂ ಮನೆಗೆ ತಡವಾಗಿ ಬಂದಾಗ ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ಯಾರೇ ಆಗ್ಲಿ ಎಷ್ಟೊಂದು ಭಯ ಕಾಳಜಿಯನ್ನ ಅವರು ನಮ್ಮ ಮೇಲೆ ಒರಿಸ್ತಾರಲ್ವಾ? ಅಂದ್ರೆ ಒಂದು ಹೆಣ್ಣು ಏನಾದ್ರೂ ಹೊರಗಡೆ ಹೋದಾಗ ಮನೆಗೆ ಬರೋದು ಸ್ವಲ್ಪ ತಡ ಆದ್ರೂ ತುಂಬಾನೇ ಕಾಳಜಿ ವಹಿಸ್ತಾರೆ. ಅಯ್ಯೋ ನನ್ ಮಗಳು ಅಲ್ಲಿ ಹೋಗಿದ್ಲಲ್ವಾ, ಏನಾಯ್ತು, ಯಾವ್ದು ಬಂದಿಲ್ಲ, ಯಾಕಿಷ್ಟು ತಡ ಆಯ್ತು ಅಂತ ತುಂಬಾನೇ ಯೋಚನೆ ಮಾಡ್ತಾ ಅವರು ನಾವು ಮನೆಗೆ ಯೋಚನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ಏನಾದ್ರೂ ಮನೆಗೆ ಸ್ವಲ್ಪ ತಡವಾಗಿ ಹೋದಾಗ ಅವರು ಗಾಬರಿಯಿಂದ ಸ್ವಲ್ಪ ಬೈಯೋದು ಉಂಟು. ನಿಜ ನನಗೂ ಬೈದಿದ್ದಾರೆ, ಇವತ್ತು ನನಗೂ ಬೈದಿದ್ದಾರೆ. ಆಗ ತುಂಬಾ ಏನ್ ಅನ್ಕೊಂತಾರಂದ್ರೆ ಅಪ್ಪ ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅವ್ರನ್ನ ನಕಾರಾತ್ಮಕವಾಗಿ ತುಂಬಾ ತಗೊಳ್ತಾರೆ. ಯಾರು ಕೂಡ ಅದನ್ನ ಸಕಾರಾತ್ಮಕವಾಗಿ ತಗೊಳ್ಳೋದಿಲ್ಲ. ಕಾರಣ ಅವರು ರಷ್ಯಲ್ಲಿ ಬಂದಿರ್ತಾರೆ ಅಥವಾ ನಡ್ಕೊಂಡ್ ಬಂದಿರ್ತಾರೆ, ಅವ್ರಿಗೂ ತುಂಬಾನೇ ಸುಸ್ತಾಗಿರುತ್ತೆ. ಆ ಒಂದು ಸುಸ್ತಲ್ಲಿರುವಂತಹ ಕೋಪನ ಅವರು ಅಪ್ಪ ಅಮ್ಮ ತೋರಿಸೋ ಕಾಳಜಿನೇ ಅವರು ಒಂದು ದ್ವೇಷದ ಪ್ರೀತಿ ಅಂತ ತಿಳ್ಕೊಂತಾರೆ. ಸೊ ಇದು ತುಂಬಾನೇ ತಪ್ಪಲ್ವಾ? ನಮಗೂ ಕೂಡ ನಾಳೆ ದಿನ ನಾವು ಕೂಡ ಬೇರೆಯವ್ರು ಎಲ್ಲಾದ್ರೂ ಹೋದಾಗ ನಮ್ಮ ಮಕ್ಕಳು ಎಲ್ಲಾದ್ರೂ ಹೋದಾಗ ನಾವು ಯೋಚನೆ ಮಾಡೋದಿಲ್ವಾ, ಅಯ್ಯೋ ಇಷ್ಟೊತ್ತಾಯ್ತು ಇನ್ನೂ ಮನೆಗೆ ಬಂದಿಲ್ಲ ಅಲ್ವಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿ ಅದೇ ಸಂದರ್ಭಕ್ಕೆ ಅವರು ತಡವಾಗಿ ಬಂದಾಗ ನಾವು ಯಾಕೆ ಈ ತರ ಲೇಟ್ ಆಗಿ ಬಂದೆ ಅಂತ ನಾವು ರೇಗಾಡ್ತೀವಲ್ವಾ? ಈ ರೀತಿ ಒಂದು ಮನಸ್ಸನ್ನ ನಾವು ಕೂಡ ಮನಸ್ಸಲ್ಲಿ ಒಂದು ಭಾವನೆನ ಇಟ್ಕೊಳ್ಳೋದ್ರಿಂದ ನಮಗೂ ಒಂದು ಅಪ್ಪ ಅಮ್ಮಗೆ ಒಂದು ರೀತಿಯಲ್ಲಿ ಗೌರವ ಕೊಟ್ಟಂಗೆ ಆಗುತ್ತೆ ಅಲ್ವಾ?
ಹೌದು ಅನಿತಾ, ದಿನನಿತ್ಯದಲ್ಲಿ ಎಲ್ಲಾರು ತಂದೆ ತಾಯಿಗಳು ಹೇಳ್ಬೇಕಂದ್ರೆ ಅವರ ಮನಸ್ಸಿನಲ್ಲಿ ತುಂಬಾ ನೋವು ತುಂಬಿಕೊಂಡಿರ್ತಾರೆ. ನಮ್ಮ ಮಕ್ಳು ಏನಾದ್ರಪ್ಪ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ, ಅವರು ಏನ್ ಕೆಲಸ ಮಾಡ್ತಾರಂತ ಗೊತ್ತಿಲ್ಲ. ಆದ್ರೂ ಅವರು ನಮ್ಮ ಮಕ್ಳು ಬೆಳಿಗ್ಗೆ 6 ಗಂಟೆ ಒಂದು ಕಾಲೇಜಿಗೆ ಹೋಗ್ಲಿ, ಒಂದು ಕೆಲಸಕ್ಕೆ ಹೋದ್ರು ಸಹ ಅವರಲ್ಲಿ ಏನ್ ಮಾಡ್ತಾ ಇದಾರೆ, ಸಂಜೆ ಅವ್ರ ಮನೆಗೆ ಬರೋ ಗಂಟ ಅವ್ರ ಬಾಗಿಲಲ್ಲಿ ಕಾಯ್ತಾ ಇರ್ತಾರೆ. ಹೀಗೆ ಆ ಮಕ್ಳು ಮನಸ್ಸಿನ ಮನೇಲಿ ಬರೋ ಗಂಟ ಆದ್ರೂ ಸಹ ಅವ್ರು ತುಂಬಿಕೊಂಡಿರ್ತಾರೆ. ಯಾವಾಗಪ್ಪ ಬರ್ತಾರೆ ನನ್ನ ಮಕ್ಳು, ಹೇಗಿದಾರ ಅಂತ, ಊಟ ಮಾಡಿದ್ರ ಏನ್ ಮಾಡ್ತಾ ಇದಾರೆ ಅಂತ ತುಂಬಾ ನೋವು ಪಡ್ತಾರೆ ಅಂತ ಹೇಳ್ತೀನಿ.
ಓಕೆ, ಈ ರೀತಿ ಒಂದು ಅಪ್ಪ ಅಮ್ಮ ಪ್ರಶ್ನೆ ಕೇಳೋದು ತಪ್ಪ ಹೇಳಿ, ನೀವೇ ಇದು ಯಾವ ರೀತಿ ತಪ್ಪು ಅಂತ ನೀವು ಭಾವಿಸ್ತಾ ಇದ್ದೀರಾ?
ತಪ್ಪೇನೇ ಇಲ್ಲ. ಈ ಕ್ವಶನ್ ಒಂದು ಕೇಳ್ಬೇಕಂದ್ರೆ ತಂದೆ ತಾಯಿ ಮೊದಲು ಪ್ರಾಧಾನ್ಯತೆ ಮಕ್ಕಳ ಮೇಲೆ ಇಟ್ಟೇ ಇರ್ತಾರೆ. ಈ ಕ್ವಶನ್ ಕೇಳಲೇಬೇಕು. ಇವಾಗ ಇಬ್ಬರು ಲೇಟ್ ಆಗಿ ಬಂದ್ರೆ ಯಾಕಪ್ಪ ಬಂದ್ರು, ಏನಂತಾಯ್ತು ಅಂತ ಅವ್ರಿಗೆ ತೊಂದರೆ ಆಗಿರುತ್ತೆ. ಆ ಮಕ್ಕಳು ಮನೆಗೆ ಬಂದಾಗ ತುಂಬಾ ತಂದೆ ತಾಯಿಗಳ ಮೇಲೆ ಎಲ್ಲ ಮಾಡ್ತಾರೆ, ಯಾಕಂದ್ರೆ ನನ್ ಲೇಟ್ ಆಗಿ ಬಂದೆ, ಅದು ತುಂಬಾ ರೀತಿ ಹೇಳಿದ್ರಲ್ಲ ನೀವು ತುಂಬಾ ರಶ್ ಆಗಾಯ್ತು ನಡ್ಕೊಂಡ್ ಬಂದೆ ಆತರ. ಆ ತಂದೆ ತಾಯಿಗಳಿಗೆ ಅದನ್ನ ಸ್ವಲ್ಪ ಆದ ನಂತರ ಆ ಮಕ್ಕಳು ತುಂಬಾ ದಣಿಗಳು ಬಂದಿರ್ತಾರೆ, ಸ್ವಲ್ಪ ಸಮಾಧಾನ ಮಾಡೋದಕ್ಕೆ ಮಾಡ್ತಾರೆ ಅಂತ ಹೇಳ್ತೀನಿ.
ಓಕೆ ಮಹೇಶ್ ಅವರೇ, ಈಗಾಗಲೇ ನೀವು ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀರಿ. ಅದರಲ್ಲೂ ಹೇಳ್ಬೇಕಂದ್ರೆ ಇವತ್ತು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸರಿ ಸಮಾನವಾಗಿರ್ತಕ್ಕಂತ ಒಂದು ಜೀವನ ಮಾಡಬೇಕು ಅಂತ ಸರ್ಕಾರ ಕೂಡ ಬಹಳಷ್ಟು ಪಣ ತೊಟ್ಟಿದೆ. ಈ ಒಂದು ವಿಷಯದಲ್ಲಿ ನಾವು ಮುಖ್ಯವಾಗಿ ಯೋಚನೆ ಮಾಡ್ಬೇಕಂದ್ರೆ ಈ ಯೋಚನೆ ಯಾಕಪ್ಪ ಮಾಡಬೇಕಂದ್ರೆ ನಮ್ಮ ದೇಶದಲ್ಲಿ ಇವತ್ತು ತುಂಬಾನೇ ಜೀವನ ಮಾಡೋದಕ್ಕೆ ಕಷ್ಟ ಅನಿಸ್ತಾ ಇದೆ. ಇಷ್ಟೇ ಸಂಪಾದನೆ ಇರ್ಬೋದು ಆ ವ್ಯಕ್ತಿಗೆ, ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ತೃಪ್ತಿ ಸಿಗ್ತಾ ಇಲ್ಲ. ಕಾರಣ ಏನಂದ್ರೆ ಆ ತೃಪ್ತಿ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಯಾಕೆ ಈ ರೀತಿ ಅಭಿವೃದ್ಧಿಯನ್ನ ಹೊಂತಾ ಇದೆ ಇಲ್ಲ ಅನ್ನೋ ಹಲವಾರು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಈ ಒಂದು ವಿಷಯಕ್ಕೆ ಬಂದಾಗ ಸಮಾಜದಲ್ಲಿ ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿ ಅಣ್ಣನೂ ಇರ್ತಾರೆ, ತಂಗಿನೂ ಇರ್ತಾರೆ, ತಮ್ಮನೂ ಇರ್ತಾರೆ, ಜೊತೆಗೆ ನೆರೆಹೊರೆಯವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಆದರೂ ಕೂಡ ಕೆಲವರಿಗೆ ಪ್ರೀತಿ ವಾತ್ಸಲ್ಯದ ಬಗ್ಗೆ ಅರಿವಿರಲ್ಲ. ಆ ಒಂದು ವಿಷಯಕ್ಕೆ ಬಂದಾಗ ಆ ಪ್ರೀತಿ ವಾತ್ಸಲ್ಯದ ಬಗ್ಗೆ ಅರಿವಿಲ್ಲದಿದ್ದಾಗ ಏನಾಗುತ್ತಂದ್ರೆ, ಸಮಾಜದಲ್ಲಿ ಹಿಂದಿನ ದಿನಗಳಲ್ಲಿ ಹೋದಾಗ ಅವಿಭಕ್ತ ಕುಟುಂಬಗಳು ಬಂದಿತ್ತು. ಅವಿಭಕ್ತ ಕುಟುಂಬದಲ್ಲಿ ಏನಾಗ್ತಾ ಇತ್ತಂದ್ರೆ, ತನ್ನ ಚಿಕ್ಕಪ್ಪನ ಮಗಳು ಅಥವಾ ದೊಡ್ಡಪ್ಪನ ಮಗಳಾಗಿರ್ಬೋದು, ಆಕೆಯನ್ನ ನನ್ನ ತಂಗಿ ಅಂತ ನಾವು ಭಾವನೆ ಮಾಡ್ತಾ ಇದ್ರಿ. ಇವತ್ತು ಒಂದು ಕುಟುಂಬದಲ್ಲಿ ಒಬ್ಬ ಮಗ ಇರೋದ್ರಿಂದ ಏನಾಗುತ್ತೆ, ಅವನಿಗೆ ತಂಗಿ ಪ್ರೀತಿ ಗೊತ್ತಿರಲ್ಲ, ಅಕ್ಕನ ಪ್ರೀತಿ ಗೊತ್ತಿರಲ್ಲ, ಏನಂದ್ರೆ ಏನೂ ಗೊತ್ತಿರಲ್ಲ. ಆದ್ರೆ ಇನ್ನೊಂದು ಹೆಣ್ಣಿನ ಬೆಲೆ ಕೂಡ ಗೊತ್ತಿರಲ್ಲ. ಅವತ್ತು ಅವಿಭಕ್ತ ಕುಟುಂಬದಲ್ಲಿ ಸ್ವಂತ ತಂಗಿ ಇಲ್ಲಾದ್ರೂ ಕೂಡ ನನ್ನ ಚಿಕ್ಕಪ್ಪನ ಮಗಳು ಅಥವಾ ದೊಡ್ಡಪ್ಪನ ಮಗಳು ಅಂತ ಅಂದು ಬಂದಾಗ ನಾವೇನ್ ಮಾಡ್ತಾ ಇದೀವಿ, ಪ್ರೀತಿಯನ್ನ ತೋರಿಸ್ತಾ ಇದೀವಿ. ನಮ್ಮ ಚಿಕ್ಕಪ್ಪನ ಮಗಳನ್ನ ಯಾರಾದ್ರೂ ನಾವು ರಸ್ತೆಯಲ್ಲಿ ಸ್ವಲ್ಪ ರ್ಯಾಗಿಂಗ್ ಅನ್ನೋದು ಮಾಡಿದಾಗ ನಾವೇನ್ ಮಾಡ್ತಾ ಇದ್ರಿ, ಅವಿಭಕ್ತ ಕುಟುಂಬದಲ್ಲಿ ಹೋಗಿ ಅದಕ್ಕೆ ಏನ್ ಮಾಡಬೇಕು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ರಿ. ಆದ್ರೆ ಇವತ್ತು ಸಮಾಜದಲ್ಲಿ ಏನಾಗಿದೆ ಅಂದ್ರೆ, ನನ್ನ ದೊಡ್ಡಪ್ಪನ ಮಗಳನ್ನ ಅಥವಾ ನನ್ನ ಚಿಕ್ಕಪ್ಪನ ಮಕ್ಕಳನ್ನ ಇನ್ನೊಬ್ಬರು ರ್ಯಾಗಿಂಗ್ ಮಾಡಿದಾಗ ಹೆಚ್ಚು ಸಪೋರ್ಟ್ ಮಾಡಿ ಇವತ್ತು ಸಮಾಜದಲ್ಲಿ ತುಂಬಾ ಒಂದು ಕೆಟ್ಟ ಒಂದು ಪರಿಸ್ಥಿತಿಗೆ ಇವತ್ತು ಸಮಾಜ ಬದಲಾಗಿದೆ. ಆ ಒಂದು ವಿಷಯಕ್ಕೆ ಬಂದಾಗ ಇವತ್ತು ನಾವು ಬಹಳಷ್ಟು ವಿಷಯಗಳನ್ನ ನೋಡ್ತಾ ಇದೀವಿ. ನಮ್ಮ ದೇಶದಲ್ಲಿ ನಮ್ಮ ಭಾರತ ಯಾವ ರೀತಿ ಸ್ಥಾನವನ್ನ ತಲುಪಿದೆ, ಯಾವ ರೀತಿ ಅತ್ಯಾಚಾರಗಳಾಗ್ತಾ ಇದಾವೆ, ಯಾವ ರೀತಿ ಕಿರುಕುಳ ಆಗ್ತಾ ಇದೆ, ಇದರ ಬಗ್ಗೆ ಎಲ್ಲ ನಾವು ಪ್ರಶ್ನೆ ಮಾಡ್ತಾ ಹೋದ್ರೆ ತುಂಬಾ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ ಅಂತ ಹೇಳ್ಬೋದು.
ಈಗಿನ ಕಾಲದಲ್ಲಿ ಸ್ಥಾನಮಾನ ಹೆಚ್ಚಿದೆ ಅಂತ ತುಂಬಾ ಜನ ಭಾವಿಸ್ತಾ ಇದ್ದಾರೆ. ಆದ್ರೆ ಆ ಹೆಣ್ಣಿಗೆ ಎಷ್ಟು ಸ್ಥಾನಮಾನ ಇದೆಯೋ ಅಷ್ಟೇ ಒಂದು ತೊಂದರೆಗಳು ಕೂಡ ಅವಳಿಗೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ, ನಮ್ಮ ದೇಶದಲ್ಲಿ ಹೆಣ್ಣಿಗೆ ಹೆಚ್ಚಿನ ಸ್ಥಾನಮಾನಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲರ ಒಂದು ಅಭಿಪ್ರಾಯಗಳು ಕೂಡ ಆಗಿದೆ. ಹಾಗೆ ನಮ್ಮ ದೇಶದಲ್ಲಿ 12 ನಿಮಿಷಕ್ಕೆ ಒಂದು ಅತ್ಯಾಚಾರ ನಡೀತಿದೆ. ಈ ಒಂದು ಅತ್ಯಾಚಾರದ ಒಂದು ಪ್ರಕರಣವನ್ನ ನೆನೆಸ್ಕೊಳ್ತಾ ಹೋಗ್ತಾ ಇದ್ರೆ, ಇತ್ತೀಚೆಗಷ್ಟೇ ನಡೆದಂತಹ ಡೆಲ್ಲಿಯಲ್ಲಿ ಒಂದು ಅತ್ಯಾಚಾರದ ಘಟನೆಯನ್ನ ನೆನೆಸ್ಕೊಂಡ್ರೆ ತುಂಬಾನೇ ಒಂದು ನೋವಾಗುತ್ತೆ. ಅಂದ್ರೆ ಒಂದು ಹೆಣ್ಣಿಗೆ ಎಷ್ಟು ಯಾವ ರೀತಿಯಲ್ಲಿ ಸ್ಥಾನಮಾನವನ್ನ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆಯಾಗಿ ಮೂಡ್ತಾ ಇದೆ ಎಲ್ಲರಿಗೂ.
ಆ ಹೆಣ್ಣಿಗೆ ಎಲ್ಲಾರು, ನಮ್ಮ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ, ಇಬ್ಬರು ಸಹಾಯದಿಂದ ಎಲ್ಲರೂ ಸೇರಿ ಹೋರಾಟವನ್ನು ಮಾಡಿದ್ದಾರೆ.
ಖಂಡಿತವಾಗ್ಲೂ ಒಂದು ಹೆಣ್ಣಿಗೆ ತೊಂದರೆ ಆಗಿದೆ ಅಂದ್ರೆ ಯಾರಿಂದ ಆಗಿದೆ ಅಂದ್ರೆ ಗಂಡ್ ಮಕ್ಳಿಂದ ಅಂತ ತುಂಬಾ ಜನ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಒಂದ್ ರೀತಿಯಲ್ಲಿ ಸರಿಯಾಗಿ ಕಂಡ್ರು ಇನ್ನೊಂದ್ ರೀತಿಯಲ್ಲಿ ಅದು ತಪ್ಪಾಗಿ ಉತ್ತರ ಆಗುತ್ತೆ. ಯಾಕೆ ಅಂದ್ರೆ ಇವಾಗ ಹೆಣ್ಣಿಗೆ ಒಂದು ಡೆಲ್ಲಿಯ ಪ್ರಕರಣದಲ್ಲಿ ಹೆಣ್ಣಿಗೆ ಆ ರೀತಿ ತೊಂದರೆ ಆದಾಗ ಅಲ್ಲಿ ಗಂಡು ಮಕ್ಕಳು ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವ್ರಿಗೆ ಸಹಾಯ ಹಸ್ತವನ್ನ ನೀಡ್ತಾ ಹೋದ್ರು. ಈ ರೀತಿ ಒಂದು ಹೆಣ್ಣಿಗೆ ಗಂಡು ಕೂಡ ಸಹಾಯ ಮಾಡ್ತಿದ್ದಾರೆ. ಅದೇ ರೀತಿ ಈ ಒಂದು ಪ್ರಕರಣಕ್ಕೆ ಗಂಡೇ ಎಲ್ಲ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯನೇ ಆಗುದಿಲ್ಲ.
ನಾವು ಡೆಲ್ಲಿ ಪ್ರಕರಣ ನೋಡ್ಬೇಕಾದ್ರೆ ಡೆಲ್ಲಿನಲ್ಲಿ ಹಲವಾರು ಅತ್ಯಾಚಾರಗಳನ್ನು ನೋಡಿದ್ವು. ಅದರಲ್ಲಿ ಹೆಚ್ಚಾಗಿ ಜನರು ತುಂಬಾ ನೊಂದ್ರು. ಅದರಲ್ಲಿ ನೋಡ್ಬೇಕಂದ್ರೆ ಹೆಂಗಸರಿಗಿಂತ ಜಾಸ್ತಿ ಗಂಡಸರೇ ಅತ್ಯಾಚಾರದ ವಿರುದ್ಧ ದಂಗಿದ್ರು, ಚಳವಳಿಗಳನ್ನ ಮಾಡಿದ್ರು. ಹೀಗೆ ಹಲವಾರು ರೀತಿಯಲ್ಲಿ ಗಂಡಸರು ತಮ್ಮ
ಹೌದು ಈಗ ಗಂಡು ಮಕ್ಕಳು ಎಲ್ಲಾ ಗಂಡು ಮಕ್ಕಳು ಕೆಟ್ಟವರು ಅಲ್ಲ, ಒಳ್ಳೆಯವರು ಅಂತ ಹೇಳಕ್ಕೂ ಆಗುದಿಲ್ಲ. ಗಂಡು ಮಕ್ಕಳಲ್ಲೂ ಕೂಡ ತುಂಬಾ ಜನ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹಾಗಂತ ಎಲ್ಲಾ ಗಂಡು ಮಕ್ಕಳು ಈ ರೀತಿ ಒಂದು ಅತ್ಯಾಚಾರಗಳಿಗೆ ಕಾರಣಕರ್ತರಾಗ್ತಾರೆ ಅನ್ನೋದು ತುಂಬಾನೇ ತಪ್ಪಾಗ್ತಾ ಹೋಗುತ್ತೆ.
ನಿಜ ಅಂತ ಹೇಳ್ಬೋದು. ಯಾವುದೇ ಒಂದು ಗಂಡು ಮಕ್ಕಳು ಹೊರೆಯನ್ನು ಹೊತ್ಕೊಳ್ಳೋದಿಲ್ಲ. ಯಾರು ಒಬ್ಬೊಬ್ಬರು ಮಾಡೋದಕ್ಕೆ ಇಡೀ ಗಂಡು ಮಕ್ಕಳು ಕುಲಕ್ಕೆ ಒಂದು ನಾಂದಿ ಆಗುತ್ತೆ ಅಂತ ಹೇಳ್ತೀನಿ.
ಹಾಗೆ 22 ನಿಮಿಷಕ್ಕೆ ಒಂದು ಸಾವು ಕೂಡ ಆಗ್ತಾ ಇದೆ ನಮ್ಮ ದೇಶದಲ್ಲಿ.
ಯಾಕಪ್ಪ ಅಂದ್ರೆ ಇಷ್ಟು ಜನ ಸತ್ತರು ಸಹ ಅವ್ರನ್ನ ರಸ್ತೆ ಅಪಘಾತಕ್ಕೆ ಜಾಸ್ತಿ ಜನ ಮರಣ ಹೊಂದ್ತಾ ಇದಾರೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಮರಣ ಹೊಂದೋದು ತುಂಬಾ ಜನ ಯಾವ ಒಂದೊಂದು ಕಾರಣಕ್ಕೆ ಒಂದು ಎಕ್ಸಾಮ್ ಟೈಮ್ ಅಲ್ಲ ಆದ್ರೂ ಸಹ ಅವರು ಮರಣ ಹೊಂದ್ತಾ ಇದಾರೆ ಅಂತ ಹೇಳ್ತೀನಿ.
ಹಾಗೆ ಸ್ನೇಹಿತರೆ, 6 ನಿಮಿಷಕ್ಕೆ ಗಂಡ ಹೆಂಡತಿ ಜಗಳ, ಕಿರುಕುಳ, ದಿನಕ್ಕೆ 12 ಆತ್ಮಹತ್ಯೆ. ಈ ಆತ್ಮಹತ್ಯೆ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ, ಅದು ಅದರಲ್ಲೂ ನಗರ ಪರಿಸರದಲ್ಲಿ ಜಾಸ್ತಿ ಆಗ್ತಿದೆ. ಆದ್ರೆ ಅದು ಅವ್ರ ಒತ್ತಡ ಇರ್ಬೋದು ಅಥವಾ ಅತಿಯಾಸೆಗೆ ಬಿದ್ದಿರ್ಬೋದು ಅಥವಾ ಅವ್ರ ನಿರೀಕ್ಷೆಗಳು ಫಲಿಸದೆ ಇದ್ದಾಗ ಸಹ ಆತ್ಮಹತ್ಯೆಗಳಾಗ್ತದೆ. ಆತ್ಮಹತ್ಯೆ ಒಂದ್ ಕಡೆ ಎಕ್ಸಾಮ್ ಅಲ್ಲಿ ಉತ್ತೀರ್ಣ ಆಗದೆ ಇರೋದಕ್ಕಿರ್ಬೋದು, ಇನ್ನೊಂದ್ ಕಡೆ ಕುಟುಂಬದಲ್ಲಿನ ಕಿರುಕುಳ ತಾಳ್ಲಾರ್ದೆ ಅವ್ರ ಜೀವನನೇ ಆತ್ಮಹತ್ಯೆಗೆ ಸಮರ್ಪಣೆ ಮಾಡ್ಕೊಂತಾರೆ. ಇದೆಲ್ಲ ಕಡಿಮೆ ಆಗ್ಬೇಕು ಅನ್ನೋದು.
ಓಕೆ ಫ್ರೆಂಡ್ಸ್, ಆತ್ಮಹತ್ಯೆ ಅನ್ನೋದು ಒಂದೇನಾ ನಮ್ಮ ಜೀವನಕ್ಕೆ ಪೂರ್ಣ ವಿರಾಮ? ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಸರಿ ಹೋಗುತ್ತಾ ಹೇಳಿ ನೀವೇ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟು ಸರಿ
ಹೇಳ್ಬೇಕಂದ್ರೆ, ಆತ್ಮಹತ್ಯೆ ತುಂಬಾ ಜನ ಮಾಡ್ಕೊಂತಾರೆ.